ತಾಯಿ ತಂದೆ ಬಂದಿರ್ತಾರೆ. ವಿಶೇಷವಾಗಿ ಮಾಡಬಹುದು, ವಿಶೇಷ ಮಾಡೋದು ಎರಡು ಕಾರಣ, ವಿಶೇಷ ಮಾಡೋದಕ್ಕೆ ಅವಕಾಶ ಇದೆ. ಕಡ್ಡಾಯ ಏನಲ್ಲ, ಅವ್ರಿಗೆ ಮಕ್ಕಳಿಂದ ಹೋದ್ರೆ ಕಡ್ಡಾಯ, ಅವ್ರಿಗೆ ಮಕ್ಕಳಿಂದ ಹೋಗ್ಬಿಟ್ಟಿದ್ರೆ ಇವನು ಏನು ಮಗಳ ಮಗ ಏನು ಗಂಡು ಮಕ್ಕಳು ಯಾರೂ ಇಲ್ಲ, ಆದರೆ ಸ್ಪೆಷಲ್ ದೇ ಮಾಡೋದು ಹೇಗೆ ವಿಧಾನ ಸ್ಪೆಷಲ್ ಮುತ್ತೈದೆಯರಿಗೆ ಅಂತಿದ್ಯಾ, ಸ್ಪೆಷಲ್ ದೇ ಮಾಡ್ತಕ್ಕಂಥದ್ದು ಅಂತ ಪಕ್ಷದಲ್ಲಿ ಮಾಡಿಬಿಟ್ಟಿರ್ತಾನೆ, ಪಕ್ಷದಲ್ಲಿ ಮಾಡಿರ್ತಾನೆ. ಸ್ಪೆಷಲ್ ದೇ ಮತ್ತೆ ಮಾಡೋದ್ರಿಂದ ಅವ್ರಿಗೆ ವಿಶೇಷ ಆಗಿದೆ, 15 ದಿವಸನೂ ಮಾಡಬೇಕು ಅಂತ ಹೇಳಿರೋದ್ರಿಂದ ಅಲ್ಲ. ಅವ್ರಿಗೆ ಗಂಡು ಮಕ್ಕಳಿಂದ ಪ್ರಶ್ನೆ ಬರೋದಿಲ್ಲ, ಅವ್ರಿಗೆ ಗಂಡು ಮಕ್ಕಳಿಂದ ಮಾಡ್ತಾ ಇದ್ರೆ ಯೋಚನೆ ಇಲ್ಲ, ಅವ್ರಿಗೆ ಗಂಡು ಮಕ್ಕಳು ಇಲ್ಲದೆ ಹೋಗಿದ್ರೆ ಈ ಮಗಳ ಮಗನೇ ಜವಾಬ್ದಾರಿ, ಅವ್ರು ಸ್ಪೆಷಲ್ ಜವಾಬ್ದಾರಿ. ಗೊತ್ತಾಯ್ತಾ, ಅವ್ರು ಮಾಡ್ತಾ ಇದ್ರೆ ಪ್ರಶ್ನೆನೇ ಇಲ್ಲ, ಅವ್ರು ಮಾಡ್ತಾ ಇದ್ರೆ ಮಾಡೋ ಕಾರಣನೇ ಇಲ್ಲ. ಅಂದ್ರೆ ಅಲ್ಲ, ಮಗಳ ಮಗನಿಗೆ ಹೇಳ್ತಿರೋದು ಮಾಡ್ಬೇಕು ಅಂತ. ಮತ್ತೇನು ಮಾಡ್ತಾನೆ ಬೇರೆ ಬೇರೆ ಪಕ್ಷದಲ್ಲಿ ಮಾಡಿರ್ತಾನೆ, ಇದು ಸ್ಪೆಷಲ್ಲೇ ಮಾಡಬೇಕು, ಪಕ್ಷ ಮಾಡಿದ್ರು ಮಾಡಬೇಕು, ಅದು ವಿಶೇಷ. ಮಗಳ ಮಗನಾಗಿ ಅವ್ರಿಗೆ ಗಂಡು ಮಕ್ಕಳಿಂದ ಹೋಗಿದ್ರೆ ಆಗಿ ಇವರು ಸ್ಪೆಷಲ್ಲೇ ಮಾಡಿದ್ರಿಂದ ಅವರಿಗೆ ವಿಶೇಷ ತೃಪ್ತಿ, ಎಕ್ಸ್ಟ್ರಾ ಅವ್ರು ಮಾಡಿದಾಗ. ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕ ಪಾಂಡವಾಶ್ಚೈವ ಹಿಮಕುರುವತ ಸಂಚಯ ದೇವಂ ನಾರಾಯಣಂ ನಂದಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂ ಶಾಂತಿ ಸಾರ್ಥಂ ವಕ್ಷಾಮಿ ದೇಶತಃ ಸಮಾಪತಿ ಪೂರ್ಣಗುಣಂ ಕುಂದಂ ಸಾರಂಚ ವಿಜ್ಞಾನ ಸಹಸ್ರಃ ಪೂರ್ಣ ಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂ ನಮಾಮಿ ಹೇಳಿದ್ರು ಪ್ರಕೃತಿ ಪುರುಷ ಜ್ಞಾನ ಜ್ಞೇಯ ಮತ್ತೆ ಕ್ಷೇತ್ರ ಕ್ಷೇತ್ರಜ್ಞ ಆರರ ಬಗ್ಗೆ ಹೇಳಕೊಟ್ಟಿರೋದು. ಮೊದಲೇನು ಹೇಳಿದ್ರು ಈಗ ಕ್ಷೇತ್ರ ಕ್ಷೇತ್ರಜ್ಞರ ಬಗ್ಗೆ ಹೇಳಿದ್ರು, ಈಗ ಹೇಳಬೇಕು ಜ್ಞಾನ ಮತ್ತು ಜ್ಞೇಯರ ಬಗ್ಗೆ ಹೇಳಬೇಕು. ಹಾಗೆ ಜ್ಞಾನ ಅಂದರೆ ಜ್ಞಾನ ಸಾಧನ ಅಂತ, ಅಪರೋಕ್ಷ ಜ್ಞಾನಕ್ಕೆ ಸಾಧನ ಯಾವುದು ಅಂತ ಪ್ರಶ್ನೆ ಮಾಡಿದರೆ 20 ಗುಣಗಳು ಅಪರೋಕ್ಷ ಜ್ಞಾನಕ್ಕೆ ಸಾಧನ. ಮೊದಲನೇದು ಯಾವುದು ಅಂದರೆ ಅಮಾನಿತ್ವ, ಅಮಾನಿತ್ವ ಮಾನ ಮಾನಿ ಅಮಾನಿ ಅಮಾನಿತ್ವ 4 ಪದ. ಮಾನ ಅಂದರೆ ದುರಭಿಮಾನ ಅಂತ, ಅಮಾನಿತ್ವ ಅಂದರೆ ದುರಭಿಮಾನ ಹೊಂದಿರುವಿಕೆ, ಅಮಾನಿತ್ವ ದುರಭಿಮಾನವಿಲ್ಲದಿರುವಿಕೆ. ಅದು ಇಂಪಾರ್ಟೆಂಟ್, ಬರೀ ಅಭಿಮಾನ ಬಿಡಬೇಕು ಅಂತ ಏನಲ್ಲ, ದುರಭಿಮಾನ ಬಿಡಬೇಕಷ್ಟೇ. ಅಮಾನಿತ್ವ ಜ್ಞೇಯಂ ವಕ್ತು ಜ್ಞಾನ ಸಾಧನಾನಿ ಜ್ಞಾನಂಚ ವಿಕಾರಾಂತರ್ಭಾವೇನ ಆದೌ ವಾಹಾ. ಈ ಜ್ಞಾನ ಸಾಧನವನ್ನು ಜ್ಞೇಯವನ್ನು ಹೇಳಬೇಕು, ಜ್ಞೇಯ ಅಂದರೆ ಭಗವಂತನೇ, ಜ್ಞೇಯವನ್ನು ಹೇಳೋದಕ್ಕೋಸ್ಕರ ಹೊರಟು ಜ್ಞಾನ ಸಾಧನವಾದ ಜ್ಞಾನ ಸಾಧನವನ್ನು ಜ್ಞಾನದ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಅಮಾನಿತ್ವ ಮಿಥ್ಯಾಜ ಅಮಾನಿತ್ವ ಆತ್ಮತ್ಯಾಘಾರಾಹಿತ್ಯಂ, ಅದರ ದುರಭಿವಾರವನ್ನು ಬಿಡೋದು ಅಂದರೆ ಅದರ ಇನ್ನೊಂದು ಅರ್ಥ ಏನು ಅಂದರೆ ಆತ್ಮಪ್ರಶಂಸೆಯನ್ನೇ ಬಿಟ್ಕೊಳ್ಳು, ಅದು ಅಪ್ಪಿ ತಪ್ಪಿ ಬರದಂತೆ ನೋಡ್ಕೋಬೇಕು, ಆದಷ್ಟು ಅದನ್ನು ಅವಾಯ್ಡ್ ಮಾಡ್ತಾ ಹೋಗು. ಅದು ಜ್ಞಾನಕ್ಕೆ ಒಳ್ಳೆ ಸಾಧನ, ಯಾವಾಗ ಆತ್ಮಪ್ರಶ್ನೆ ಎಂಡ್ ಆಗ್ತಾನೋ ಅಲ್ಲಿ ಏನಾಗಿಬಿಡತ್ತೆ, ಸಾಧನೆ ನಿಂತೋಗ್ಬಿಡುತ್ತೆ, ಅದಕ್ಕೆ ಅದಕ್ಕೆ ಅವಕಾಶ ಕೊಡಬಾರ್ದು. ಜ್ಞಾತ್ವಾಪಿ ಅದಕ್ಕೆ ಮತ್ತೆ ಆತ್ಮಾಲ್ಪತ್ವ ಜ್ಞಾತ್ವ ದಂಭ ಇದೆ, ಅದಂಭಿತ್ವ ಅಂದ್ರೇನು ದಂಭ, ದಂಭ ಇರೋನು ದಂಭಿ, ದಂಭಿ ಅಲ್ಲದವನು ಅದಂಭಿ, ಅದಂಭಿನ ಅಭಾವ ಅದಂಭಿತ್ವ. 4 ರೀತಿ ಡೆರೈವ್ ಮಾಡ್ಬೇಕಂದ್ರೆ ಮಾನ ಮಾನಿ ಅಮಾನಿ ಅಮಾನಿತ್ವ ದಂಭ ದಂಭಿ ಅದಂಭಿ ಅದಂಭಿತ್ವ ಅಷ್ಟು ಬರಬೇಕಲ್ಲ. ದಂಭ ಅಂದ್ರೆ ಏನಂದ್ರೆ ಆತ್ಮಾಲ್ಪತ್ವ ಜ್ಞಾತ, ಅದು ಕನ್ನಡದಲ್ಲಿ ಜಂಭ ಅಂತ ಆಗಿರೋದು, ಅದೇ ಜಂಭ ಪಡೋದು ಅಂದ್ರೆ ಕನ್ನಡದಲ್ಲಿ ಬಂದಿರೋ ರೀತಿ ಅದು. ಸಂಸ್ಕೃತದಲ್ಲಿ ಹಾಗಿದೆ ದಂಪತಿ ಜಂಪತಿ ಅಂತ ಪದ ಇದೆ, ಅದೇ ರೀತಿಯಲ್ಲಿ ದಂಭ ಜಂಭ ಬಂದಿರೋದು ಸರಿಯಾಗಿದೆ. ಆತ್ಮಾಲ್ಪತ್ವ ಜ್ಞಾತ್ವಾಪಿ ಮಹತ್ವ ಪ್ರದರ್ಶನಂ ದಂಭ, ತನ್ನಲ್ಲೇ ಶಕ್ತಿ ಇಲ್ಲ ಅಂತ ಗೊತ್ತಿದ್ರು ಕೂಡ ಜೋರು ಮಾಡ್ತಾನಲ್ಲ ಅದಕ್ಕೆ ಜಂಭ ಅಂತ ಕರೆ, ಇಲ್ಲ ಅದು ಸುಳ್ಳೇ ಹೇಳ್ಕೊಳ್ಳೋದಷ್ಟೇ, ಅದು ಅಹಂಕಾರ ಅದು ಮುಂದಿಂದ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಇದೆ. ಗೊತ್ತಾಯ್ತಾ, ತಾ ಇಲ್ಲ ಅಂತ ಗೊತ್ತಿದ್ರು ಕೂಡ ಆತ್ಮ ಅಲ್ಪತ್ವ ತಾನು ಕಡಿಮೆ ಅಂತ ತಿಳ್ಕೊಂಡೆ ಬರೀ ಇಲ್ಲ ಅಲ್ಲ, ತಾನು ಕಡಿಮೆ ಅಂತ ತಿಳ್ಕೊಂಡ್ರು ಕೂಡ ಏನು ಮಾಡೋದು ಅದನ್ನು ಭಾರಿ ದೊಡ್ಡವನು ಅಂತ ಸೋಗ ಹಾಕೋದು ಅಂತ ಕರೀತಾರಲ್ಲ, ಸೋಗ ಹಾಕೋದು ಸೋಗ ಹಾಕೋದಕ್ಕೆ ಸೇರುತ್ತದೆ. ಆತ್ಮಾಲ್ಪತ್ವ ಜ್ಞಾತ್ವಾಪಿ ಮಹತ್ವ ಪ್ರದರ್ಶನಂ ದಂಭ ಜ್ಞಾತ್ವಾಪಿ, ಕೆಲವರು ಇರ್ತಾರೆ ಈ ಕೆಲಸ ಮಾಡಿಕೊಟ್ಬಿಟ್ಟಿನಿ ಬಿಡಿ ಯಾಕೆ ಯೋಚನೆ ಮಾಡ್ತೀರಿ ಅಂತ ಹೇಳ್ತಾರೆ, ಅವನ ನಾಪತ್ಯ ಇರೋದೇ ಇಲ್ಲ. ಅವನು ನೋಡಿದ್ರೆ ಕಾಂಟ್ಯಾಕ್ಟ್ ಗೊತ್ತಿ ಏನು ಗೊತ್ತಿ, ಆ ಕಾಲಕ್ಕೆ ಸಭೆಯಲ್ಲಿ ಹೇಳ್ಬಿಡ್ರಿ, ಎಷ್ಟೋ ಸವಾರು ಹಾಳು ಮಾಡಿಬಿಡ್ತಾರೆ. ಹಿಂದೆ ಯಾವುದೋ ಸವಾರು ಬಂದಿರುತ್ತೆ, ನೀವು ಸಭೆಗೆ ಕೊಡಬೇಕು ಅಂತ ಮಾತು ಬಂದರೆ ಯಾರೋ ಒಬ್ಬ ಮಹಾನೀಯ ಬಂದ, ನಂಗೆಲ್ಲ ಗೊತ್ತು ಮಾಡಿಸ್ಬಿಡ್ತೇನೆ ಅಂತ ಹೇಳಿದ. ಅವ್ರು ಅಷ್ಟು ದಿವಸ ಚಾತುರ್ಮಾಸಿಗೆ ಸ್ವಾಮಿ ಕೂಡಿಸಿದ ಕಾಲಕ್ಕೆ ಒಂದು ಕಮಿಟಿಯೊಳಗೆ ಯಾರ್ಯಾರು ಜವಾಬ್ದಾರಿ ತಗೋಬೇಕು ಗೊತ್ತು ಅಂತ ಬಂತು. ಒಬ್ಬ ವ್ಯಕ್ತಿ ಬಂದ, ನಾನು ಪೇಪರ್ ಬರ ಅಳ್ಕೊಂಡ್ಬಿಡ್ತೀನಿ ಅಂತ ಹೇಳಿ, ಪ್ರತಿ ದಿವಸ ಪೇಪರ್ನ ಬರ ಮಾಡ್ತೀನಿ ಅಂತ ಹೇಳಿದ, ಒಪ್ಕೊಂಡ್ಬಿಟ್ರು. ಅವತ್ತು ಒಂದು ದಿವಸ ಬರಲಿಲ್ಲ ಕೊನೆ, ಆತ ಎಂಥ ಮಹಾತ್ಮ ಅಂತ ಕೇಳಿದ್ರೆ ಹೇಳಿದ್ರೆ ನಂಗೆ ಗೊತ್ತಿಲ್ಲ, ನಾನೇನು ಮಾಡಲಿಲ್ಲ. ಆಮೇಲೆ ಮುಗಿದ ಮೇಲೆ ಇದು ತಪ್ಪು ಅಂದ್ರೆ ಆ ಕಾಲಕ್ಕೆ ತಾನೇ ಗೊತ್ತಿಲ್ಲ, ಏನು ಒಳ್ಳೇದಾಗ ಏನು ಯೋಚನೆ ಇದೆ, ಎಲ್ಲ ಎಲ್ಲ ಗೊತ್ತಿರಬೇಕು ಅಂತ ಏನಿಲ್ವಲ್ಲ, ನನಗೆ ಆ ಕಾಂಟ್ಯಾಕ್ಟ್ ಇಲ್ಲ, ಬೇರೆ ಕೆಲಸ ಕೊಟ್ಟರೆ ಮಾಡ್ತೀನಿ ಮುಗಿದೋ ಮಾಡ್ತೀನಿ ಅಂತ ಹೇಳಿದ್ದು ಮಾಡಲೇ. ಇದು ಎಂಥದ್ದು, ಇದು ಕೈಲಾಗದ್ದನ್ನು ಒಪ್ಪಿಕೊಂಡು ಮಾಡ್ತೀನಿ ಅಂತ ಹೇಳೋದು ಮೊದಲೇ ತಪ್ಪು. ಮಾಡದೇ ಇರೋದು ಫಲಿತಾಂಶ, ಅದು ಹಾಗೆ ಮಾಡಬಾರ್ದು. ಜಾತ್ವಾತಿ ಸ್ವಾತ್ಮನು ತತ್ವ ತಮ್ಮ, ನಾನು ಯಾವುದೇ ಜವಾಬ್ದಾರಿ ನಾನು ತಗೋತೀನಿ ಬಿಡಿ ಅಂತ ಆಮೇಲೆ ಕೈ ಕೊಟ್ಬಿಡು, ಯಾವುದೂ ಆಗಬಾರ್ದು. ಹೇಳಿದ್ರೆ 100% ಗ್ಯಾರಂಟಿ ಇರಬೇಕು, ಇಲ್ಲದೆ ಹೋದರೆ ಅದಕ್ಕೆ ಕೈ ಹಾಕ್ಲಿಕ್ಕೆ ಹೋಗಬಾರ್ದು. ತುಂಬ ಜನ ಯಾತಕ್ಕೆ ಹಾಗೆ ಮಾಡ್ತಾರೆ, ಭಾರಿ ದೊಡ್ಡ ಮಾಡಿ ಇಂಪ್ರೆಷನ್ ತಗೊಳ್ಬೇಕೋಸ್ಕರ ಆ ಮೀಟಿಂಗ್ದಲ್ಲಿ ಏನು ಅಬ್ಬ ಎಷ್ಟು ಕಾಂಟ್ಯಾಕ್ಟ್ ಇದೆ ಅಂತ ಅನ್ಸ್ಕೋಬೇಕು ಅಂತ ಅಷ್ಟೇ. ಜ್ಞಾತ್ವಾಪಿ ಅಲ್ಪ ಆತ್ಮಲೋಕದ್ದು ಮಹತ್ವ ಪ್ರದರ್ಶನ, ಮಹತ್ವ ತೋರಿಸ್ಕೊಳ್ಳೋದೇ ಉದ್ದೇಶ ಅಷ್ಟೇ. ಕೆಲಸ ಆಗುತ್ತೆ ಬಿಡುತ್ತೆ, ನಾಳೆ ಹೆಚ್ಚು ಕಡಿಮೆ ಆಗುತ್ತೆ ಯೋಚನೆ ಇಲ್ಲೇ ಇಲ್ಲ. ಆ ಕಾಲಕ್ಕೆ ಹೆಸರು ಬಂತಲ್ಲ ಚಪ್ಪಾಳೆ ಹೊಡ್ಕೊಂಡಲ್ಲ ಮುದೆ, ಹಾಗೆ ಮಾಡಬಾರ್ದು. ಜ್ಞಾತ್ವಾಪಿ ಸ್ವಾತ್ಯ ಆಚಾರ್ಯ ಕೊಟ್ಟ ಡೆಫಿನೇಷನ್ ಕೋರ್ಟ್ ಮಾಡ್ತಾರೆ. ಜ್ಞಾತ್ವಾಪಿ ಸ್ವಾತ್ಮನೋಲ್ಪತ್ವಂ ದಂಭೋ ಮಹಾತ್ಮ್ಯ ಭಾವನಂ ಇತಿ ಅಭಿಧಾನ. ದಂಭಕ್ಕೂ ಅಹಂಕಾರಕ್ಕೆ ಏನು ವ್ಯತ್ಯಾಸ ಅಂದರೆ ಸ್ವಲ್ಪ ಇದೆ ಜಾಸ್ತಿ ಇದೆ ಅಂತ ಹೇಳ್ಕೊತಾರೆ, ಅಹಂಕಾರದ ಇಲ್ಲದನ್ನು ಇದೆ ಅಂತ ಹೇಳ್ಕೊತಾರೆ. ಬರ್ತಾ ಇತ್ತಾ ಇದು ಅಲ್ಲ ಎಕ್ಸಾಗ್ರೇಷನ್, ಇಲ್ಲದನ್ನು ಹೇಳ್ಕೊತಾನೆ. ಅರ್ಥ ಆಯ್ತಾ? ಯಾವುದೋ ಸೈಟ್ ತೋರಿಸಿ ನನ್ನ ಸೈಟ್ ಅಂತ ಹೇಳಿದ್ರೆ ಹಾಗಾಗಿ ಅಲ್ಲೇ ಅಲ್ಲ ಒಂದು ಫಸ್ಟು, ಅಲ್ಲೇದನ್ನು ಹೇಳ್ಕೊಂಡ್ರೆ ಅಹಂಕಾರ, ಸ್ವಲ್ಪ ಇರೋದನ್ನು ಜಾಸ್ತಿ ಹೇಳ್ಕೊಂಡ್ರೆ ಅದು ಸೋ, ಎರಡಕ್ಕೂ ವ್ಯತ್ಯಾಸ. ತದಿತ್ಯಭಿಧಾನ ತದ್ರಾಹಿತ್ಯಂ ಅದಂಭಿತ್ವಂ ಶಾಂತಿ ಸಹಿಷ್ಣುತ್ವಂ. ಶಾಂತಿ ಅಂದರೆ ಸಹಿಸಿಕೊಳ್ಳೋ, ಅಪಚಾರವನ್ನು ಮಾಡಿದಾಗಲೂ ಕೂಡ ಇನ್ನೊಬ್ಬರ ಸಹಿಸಿಕೊಂಡ್ಬಿಟ್ಟು ಅವಸರ ಶಿಕ್ಷೆ ಕೊಡಬಾರ್ದಂತ ಅಲ್ಲ, ಕ್ಷಮೆ ಶಬ್ದಕ್ಕೆ ಶಿಕ್ಷೆ ಕೊಡಬಾರ್ದು ಅಂತ ಅರ್ಥ ಅಲ್ಲ. ನಾವು ಆ ಅರ್ಥ ತಿಳ್ಕೊಂಡ್ಬಿಟ್ಟಿದ್ದೇವೆ. ಶಿಕ್ಷೆ ಕೊಡೋದು ಅಪ್ರೋಪ್ರಿಯೇಟ್ ಟೈಮ್ನಲ್ಲಿ ಕೊಡೋದೇ ಹೊರತು ಅವಸರ ಪಟ್ಟು ಮಾಡೋದಲ್ಲ, ಅದಕ್ಕೆ ಕ್ಷಮೆ ಅಂತ ಕರೀತಾರೆ. ತಪ್ಪು ಪ್ರಶ್ನೆ ಕೇಳ್ತಾ ಇರ್ತಾನೆ ಅಂತ ತಿಳ್ಕೊಬಾರ್ದು, ತಪ್ಪು ಪ್ರಶ್ನೆನೇ ಕೇಳ್ತಾನೆ, ಪ್ರಶ್ನೆ ಕೇಳಿದ್ರು ಸುಮ್ಮನೆ ಇದ್ಬಿಟ್ಟು ಆಮೇಲೆ ಉತ್ತರ ಕೊಟ್ಟರೆ ಕರೆಕ್ಟು, ಬಂದೇನೆ ಅವಕಾಶ ಕೊಡೋದೇನಾಗುತ್ತೆ ತಪ್ಪು, ಕ್ಷಮೆ ಇಲ್ಲ. ಸಾಯಣೆ ಇಲ್ವಲ್ರಿ, ಬಂದು ಕೇಳಿ ಹೇಳೋ ಮಾತನ್ನಂತಾರಲ್ಲ, ಅದು ಕನ್ನಡದಲ್ಲಿ ಅಪಾರ್ಥ ಬಂದು ಏನಾಗ್ಬಿಟ್ಟಿದೆ ಕ್ಷಮೆ ಅಂತ ಹೇಳಿದರೆ, ತಪ್ಪು ಏನೇ ಮಾಡಿದ್ರು ವಾರಕ್ಕೆ ಒಂದು ಮಾಫ್ ಅಂತಾರಲ್ಲ ಆ ಟೈಪ್, ಅದು ಅದಲ್ಲ ಎಕ್ಸ್ಕ್ಯೂಸ್ ಅಂತ. ತಪ್ಪಾಗಿದೆ ಅಂತ ಒಪ್ಕೊಳ್ಳೋದು ಅವನ ಅವನ ದೃಷ್ಟಿ, ಇವನು ಅದನ್ನು ಆಯಿತು ಅಂತ ಸಹಿಸ್ಕೊಳ್ಳೋದು ಇವನ ದೃಷ್ಟಿ, ಅದು ಒಂದರ್ಥ, ಮುಖ್ಯಾರ್ಥ ಅದಲ್ಲ. ಇದೇನೆ ಸಹಿಷ್ಣುತ್ವ ಆರ್ಜವಂ ಮನೋವಾಕ್ಕಾಯ ಕರ್ಮಣಾಂ ಅವೈಪರೀತ್ಯ. ಆರ್ಜವ ಅಂದರೆ ರುಜುತ್ವ ಅಂತ ಅರ್ಥ. ರುಜುತ್ವ ಅಂದ್ರೆ ಏನು? ಮನೋವಾಕ್ ಕಾಯ ಕರ್ಮಣಾಂ, ಮನಃಕರ್ಮಣಾಂ ವಾಕ್ ಕರ್ಮಣಾಂ ಕಾಯ ಕರ್ಮಣಾಂ. ಮನಸ್ಸು, ಮನಸ್ಸಿನ ರೀತಿ, ಮಾತಿನ ರೀತಿ ಮತ್ತು ಕಾಯದ ರೀತಿ ಎಲ್ಲ ಏನಾಗಿರಬೇಕು? ಹೊಂದಾಣಿಕೆ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ. ಮನಸ್ಸನ್ಯತ್ ವಚಸ್ಸನ್ಯತ್ ಕರ್ಮಣ್ಯನ್ಯತ್ ದುರಾತ್ಮನ. ಆಡೋದೇ ಒಂದು, ಮನಸ್ಸಲ್ಲಿರೋದೇ ಒಂದು, ಮಾಡೋದೇ ಒಂದು. ಗೊತ್ತಾಯ್ತು? ಮನಸ್ಸಲ್ಲಿ ಏನೋ ಇದೆ, ಏನೋ ಮಾತಾಡಿದೆ, ಏನೋ ಮಾಡಿದೆ, ಟೋಟಲಿ ಏನಿಲ್ಲ, ಸಂಬಂಧನೇ ಇಲ್ಲ. ಇವನು ಹಾಗಲ್ಲ, ಏನು ಮನಸ್ಸಲ್ಲಿ ಇದೆಯೋ ಅದನ್ನೇ ಹೇಳಿದ, ಅದನ್ನೇ ನಡೆಸಿಕೊಂಡು, ಅದು ಸರಿಯಾದ ಅದು ದೇವತೆ ಕೆಲಸ. ಮಹಾತ್ಮರು ಅಂದ್ರೆ ಅದಕ್ಕೆ ಕರೀತಾರೆ ಮಹಾತ್ಮರು. ಆಚಾರ್ಯೋಪಾಸನ ಜ್ಞಾನಿ ಸೇವ ಆರ್ಜವಂ ಮನೋವಾಕ್ಕಾಯ ಕರ್ಮಣ ಅವಿಪರೀತ್ಯಂ. ಅವಿಪರೀತ್ಯ ಅಂದರೆ ವಿಪರೀತ ಅಂದರೆ ಅಪೋಸಿಟ್ ಅಂತ. ಮನಸ್ಸಿಗೆ ಅಪೋಸಿಟ್ ಆಗಿ ಮಾತಾಡೋದು, ಮನಸ್ಸಿಗೆ ಅಪೋಸಿಟ್ ಆಗಿ ಇದು ಮಾತಾಡೋದು. ಆತ್ಮ ಆತ್ಮಸಾಕ್ಷಿ ವಿರುದ್ಧ ನಡ್ಕೊಂಡೆ ಅಂತ ಹೇಳೋದು ಏನದು? ಮನಸ್ಸಲ್ಲಿ ಒಂದು ಬಾಯಲ್ಲಿ ಒಂದು ಆಯ್ತಲ್ಲ, ಅದಾಗಬಾರ್ದು. ಏ ಆತ್ಮಸಾಕ್ಷಿ ತಕ್ಕಂತೆ ಮಾಡ್ತೀನಿ ನಾನು, ಆಯ್ತಾ? ಅದು ಮುಖ್ಯ, ಆತ್ಮಸಾಕ್ಷಿ ತಕ್ಕಂತೆ ಮಾಡ್ತೀನಿ. ಆಚಾರ್ಯೋಪಾಸನ ಜ್ಞಾನಿ ಸೇವ. ಆಚಾರ್ಯೋಪಾಸನ ಶಬ್ದಕ್ಕೆ ಸಾಮಾನ್ಯ ಏನು ಅರ್ಥ ತಿಳ್ಕೊ ಬರುತ್ತೆ? ತಮ್ಮ ಗುರುಗಳನ್ನು ಮಾತ್ರ ಆರಾಧನೆ ಮಾಡೋದು ಅಂತ ಆಗಲ್ಲ. ಜ್ಞಾನಿಗಳೆಲ್ಲರೂ ನಮಗೆ ಪೂಜ್ಯರೆ, ಇದು ಬಹಳ ದೊಡ್ಡದು. ತೃಪ್ತಿ ಮಂಡಲ ಮಧ್ಯಸ್ಥಾಹ ಪೂರ್ಣಭೂತ ಮತಾನುಗಾಹ ವಿಷ್ಣವ ವಿಷ್ಣು ಹೃದಯ ನಮಸ್ತೆ ಗುರು. ಬಹಳ ಬ್ರಾಡ್ ಔಟ್ಲುಕ್ ಇರ್ಬೇಕು ನಮ್ಗೆ ಯಾವಾಗಲೂ ಕೂಡ. ನಮ್ಮಲ್ಲಿ ಆ ದೊಡ್ಡ ತಪ್ಪು ಕಲ್ಪನೆ ಅಂದರೆ ಮೊದಲನೇದಾಗಿ ನಿಮ್ಗೆ ಪಾಠ ಹೇಳ್ತಾರಲ್ಲ ಅವರೆಷ್ಟೇ ಗುರುಗಳು, ಅವರಲ್ಲಷ್ಟೇ ಗುರಿ. ಆ ಗುರುದವರಿಗೆ ಗೌರವ ಕೊಡಬಾರ್ದು, ಅಷ್ಟಿದ್ರೆ ಪುಣ್ಯ. ಉಳಿದವರು ಬೈಬೇಕು, ಅವರ ಪೂರ್ತಿ ಸಮಾಧಾನ ಇದ್ದಾಗೆ ಗೊತ್ತಾಯ್ತು. ಇದು ಬಹಳ ಕಷ್ಟ, ಉಳಿದವರು ಬೈಬೇಕು ಅಂತ ಅರ್ಥ. ಅದಕ್ಕೆ ಏನ, ನಮ್ಮ ತಂದೆ ನಮಗೆ ಪೂಜೆ ಉಳಿದವರಪ್ಪರು ಬೈಕದ ಓಡಾಡ್ಬೇಕಾ? ಅವ್ರ ತಂದೆ ಅವ್ರಿಗೆ ಪೂಜೆ ತಾನೇ ಮತ್ತೆ. ಆದ್ದರಿಂದ ನಾವು ನಮ್ಮ ತಂದೆ ಗೌರವ ಹೆಚ್ಚುಗೊಳಿಸೋದು ನಿಜ, ಏನು ವ್ಯತ್ಯಾಸ ಇಲ್ಲ. ಆದರೆ ಉಳಿದವರು ಬೈಬೇಕು ಅಂತ ಹೇಗೆ ಅರ್ಥ ಆಗೋದಿಲ್ವೋ ಆ ಟೈಪ್ ನಮ್ಮಲ್ಲಿ ಆ ಥರ ಒಂದು ತಂದೆ ಶುರು ಆಗಿದೆ. ನಮ್ಮ ಮಠನ ನಿಷ್ಠೆ ಇದೆಯಲ್ಲೋ ಆ ಮಠನ ಬೈ ಆಗಿದೆ, ಈ ಥರ ಶುರು ಮಾಡಿದೆ. ಮಠ ಬೈದೆಲ್ಲ ಇದೆ, ರಾಜಕೀಯ ಏನ ಇದು? ಆ ಪಟ್ಟದ ಬೈದ್ರೆ ಈ ಪಟ್ಟು ಸೇರಿಸಿರ್ತೀವಿ ಅಂತ ಹೇಳೋದಕ್ಕೆ ಪಾಲಿಟಿಕ್ಸ್ ಅಲ್ಲ ಇದು, ಸಿದ್ಧಾಂತ ತತ್ವಜ್ಞಾನ. ಆದ್ದರಿಂದ ಇನ್ನೊಬ್ಬರು ಬೈಬೇಕು ಆಚಾರ್ಯ ಉಪವಾಸ, ಎಷ್ಟು ಒಳ್ಳೆಯ ಅರ್ಥ. ಜ್ಞಾನಿ ಸೇವ, ಯಾವುದೇ ಜ್ಞಾನಿಗಳು ಎಲ್ಲ ಬಸ್ನಲ್ಲಿ ಹೋಗ್ತಿರ್ತಾರೆ ಪಾಪ. ಯಾರೋ ಒಬ್ಬ ಹಣ್ಣು ಮುದುರು ಒಳ್ಳೆ ವಿದ್ವಾಂಸರು, ಇವ್ರು ನೋಡಿದ ಕಟ್ಟಿಮುಟ್ಟಾಗಿರ್ತ ಜೊತೆಗೆ ಹೊತ್ಕೊಂಡು ಹೋಗ್ತಿರ್ತಾರೆ. ಇದನ್ನ ನೋಡಿದ್ರೆ ಸುಮ್ಮನೆ ಪಕ್ಕದಲ್ಲಿ ಹೋಗ್ತಾ ಇರ್ತಾರೆ ಆಸಾಮಿಗಳಾಗೆ. ಹಾಗೆ ನಮ್ಮ ಗುರುಗಳೆಲ್ಲ ಮಣ್ಣಲ್ಲಿ ಇವರತ್ರ ಅದು ಬೇರೆ ಜೊತೆಗೆ ತಪ್ಪದು. ದೇವ್ರು ಭಾರಿ ಸಂತೋಷ ಪಡ್ತಾರೆ, ಹೋಗಿಬಿಟ್ಟು ಕೊಡಿ ನಾವು ಬೇಸಿಗೆ ಎಲ್ಲ ಹೊತ್ಕೊಂಡು ನಮಗೂ ಶಕ್ತಿ ಇರೋದಿಲ್ಲ ಅಂತ ತಿಳ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡಿ ಎಷ್ಟು ಉಪಯೋಗ ಆಗುತ್ತೆ ನಮ್ಮಲ್ಲಿ. ಅದು ಲ್ಯಾಕಿಂಗ್, ಭಾಳ ಲ್ಯಾಕಿಂಗ್ ನಮ್ಮಲ್ಲಿ. ಎಷ್ಟೋ ಸಮಾರಂಭಗಳು ನೋಡ್ತಿರ್ತೀವಿ, ಅಸಹ್ಯ ಬಂದು ಹೋಗ್ಬಿಡುತ್ತೆ. ಹಣ್ಣು ಮುದುಕರು ಅಥವಾ ಹೆಂಗಸರಾದರೂ ಆ ಕತೆ ಮುಗಿದೋಯ್ತು, ಅದರಲ್ಲೂ ಅವರು ಬಡಿ ಹೆಂಗಸರಾದ್ರಂತೂ ಜನ ಅವ್ರಿಗೆ ಓಡಾಡ್ಸಿಬಿಡ್ತಾರೆ ಬಿಡೋದು. ಹಾಗೆಲ್ಲ ಮಾಡಬಾರ್ದು. ಏನು ಮಾಡ್ಬೇಕು ಅದಕ್ಕೆ? ಆ ಇದೇ ಒಂದು ಮಾನವೀಯತೆ ಅಂತಿದೆಯಲ್ಲ, ಅದು ಭಾರಿ ಮಿಸ್ಸಿಂಗ್. ಅದು ಒತ್ತಿ ಹೇಳ್ತಾರೆ ಆಚಾರ್ಯ ಉಪಾಸನ ಅಂಬೋದ್ರಿಂದ, ಆಚಾರ್ಯ ಉಪಾಸನೆ ಮಿಸ್ಸಿಂಗ್ ಆದಾಗ ಮಾನವೀಯತೆಯಲ್ಲಿರಬೇಕೀಗ. ಭಾಳ ತಪ್ಪು. ಆಚಾರ್ಯ ಉಪಾಸನ ಜ್ಞಾನಿ ಸೇವಾ, ಶೌಚಂ ಬಾಹ್ಯಾಂತರ ಶುದ್ಧಿ. ಶೌಚ ಅಂದರೆ ಮಡಿ ಅಂತ ಅರ್ಥ. ನಮ್ಮ ಮಡಿ ಅಂದರೆ ಹೊರಗಿಂದು ಅಂತ ಅಷ್ಟೇ ಆಗಿದೆ. ಅದು ಎರಡೂ ಇರಬೇಕು, ಹೊರಗೂ ಇರಬೇಕು ಒಳಗೂ ಇರಬೇಕು. ಬಾಹ್ಯಾಂತರ ಶುದ್ಧಿ, ಬಾಹ್ಯ ಶುದ್ಧಿ, ಆಂತರ ಶುದ್ಧಿ. ಶೌಚಂತು ದ್ವಿಧಂ ಪ್ರೋಕ್ತಂ ಬಾಹ್ಯ ಮಾಧ್ಯಂತರಂ ತಥಾ. ಮತ್ತು ಇಮ್ಮಿಡಿಯೇಟ್ ಕೊಟೇಶನ್ ನಮಗೆ. ಶೌಚ ಎರಡು ವಿಧವಾದದ್ದು, ಬಾಹ್ಯ ಶೌಚ, ಆಂತರಿಕ ಶೌಚ. ಮೃಜ್ಜಲಾಭ್ಯಾಂ ಸ್ಮೃತಂ ಬಾಹ್ಯಂ. ಹೊರಗಿನ ಶೌಚ ಎಲ್ಲಿಂದ ಬರುತ್ತೆ? ಮೃತ್ ಜಲಾಭ್ಯಾಂ, ಮಣ್ಣು ಮತ್ತು ನೀರು. ಶೌಚ ಅಂದರೆ ಮಣ್ಣು ನೀರು ಬೇಕೇ ಬೇಕಲ್ಲ, ಅದು ಹೊರಗಿಂದ ಬರುತ್ತೆ. ಭಾವಶುದ್ಧಿ ತಥಾ ಅಂತರ, ಮನಃಶುದ್ಧಿ ಎಂಬುದು ಒಳಗಿನ ಶುದ್ಧಿ. ಒಳಗಿನ ಶುದ್ಧಿ, ಮನಃಶುದ್ಧಿ. ಮೋಸ ಮಾಡೋಕ್ಕಂತ ಪ್ಲಾನ್ ಮಾಡಿದ್ದಾನೆ, ಮಡಿಯಲ್ಲಿ ಕೂತಿದ್ದಾನೆ, ತಗೊಂಡು ಏನು ಮಾಡಬೇಕು ಇದಕ್ಕೆ? ಒಳಗೇನದು ನೈಟ್ ಕ್ಲಾಸ್ ಟೋಪಿ ಹಾಕಬೇಕು ಅಂತೇಳಿ. ಒಳಗೆ ಹೊರಗೆ ಮಾತ್ರ ಒಳ್ಳೆ ಅಂಗಾರ ಹೇಳಿಕೊಂಡು ಜೋರಾಗಿ ಕುತ್ಕೊಂಡ್ಬಿಟ್ಟಿದ್ದ. ತಪ್ಪದು, ಒಳಗೆ ಶುದ್ಧಿ ಇಲ್ಲ. ಒಳಗೂ ಶುದ್ಧಿ ಇರಬೇಕು, ಹೊರಗೂ ಶುದ್ಧಿ ಇರಬೇಕು. ಹೊರಗಿನ ಶುದ್ಧಿಗೆ ಸ್ಟ್ರೆಸ್ ಕೊಟ್ಟ ಒಳಗಿಂದ ಕೊಡಲಿಲ್ಲ, ಒಳಗಿಂದ ಕೊಡದೆ ಹೋಗಿದ್ರೆ ಏನಾಯ್ತು? ನೀವು ಸ್ನಾನ ಮಾಡ್ಕೊಂಡ್ಬಿಡ್ ಮೂದೋಯ್ತು, ಬಿಳಿ ಸತ್ಯ ಸಿಗರೇಟ್ ಸತ್ಯೋ, ಈ ಸ್ನಾನ ಮಾಡ್ಕೊಂಡು ಮೂದೋಯ್ತು. ಅಡಿಗೆಯವ್ರು ಹಾಗೆ ತಾನೆ ನೋಡೋದು, ನಾವೀಗ ಎಷ್ಟೋದನ್ನು ಹೇಳ್ತಾರೆ, ಎಷ್ಟೋದ್ರೆ ಜೋಗ ಹೇಳಿದ್ದೀವಿ. ಸ್ವಾಮಿ ಅವನು ಕರೆಸಬೇಡಿ, ಅವನು ಕುಡುಕ ಅಂತ ಕೇಳಿದರೆ ಇಲ್ಲಿ ಕುಡಿದಿದ್ರೆ ಸಾಕು, ಆ ಮಟ್ಟಕ್ಕೆ ಬಂದೋಗ್ಬಿಟ್ಟು. ಅಥವಾ ಇನ್ನೂ ಸ್ಟೆಪ್ ನಮಗೆ ಕಾಡ ಕುಡಿದಿದ್ರೆ ಸಾಕು, ಈ ಥರ ಬಂದ್ಬಿಟ್ಟು ಎಷ್ಟನ್ಯಾಯ. ಆ ರೀತಿ ಮಾಡಿದ್ರೆ ಅವರೇನು ತಿಳ್ಕೊತಾರೆ, ಮತ್ತು ನಮ್ಮ ಮಡಿ ಮಾಡಬೇಕಾಗ್ತದೆ. ಹೇಗೆ ಒಪ್ಕೊಂಡಿದ್ದಾರೆ ಅಂತ ಮುಗಿದು. ಎಷ್ಟೋ ಜನ ದೊಡ್ಡ ದೊಡ್ಡ ಸಮಾರಂಭದಲ್ಲಿ ಮಾಡೋರು ಆಗಿರ್ತಾರೆ, ಭಾಳಷ್ಟು ಜನ ಆಗಿರ್ತಾರೆ. ಅದಕ್ಕೆ ಬರ್ತಾ ಬರ್ತಾ ಅಡಿಗೆಯವರು ಶ್ರೇಷ್ಠ ಅನ್ಸುತ್ತೆ, ಅಡಿಗೆಯವ್ರ ಬೈಲಿಗೆ ಅಂತ ಆಗುತ್ತೆ ಬರ್ತಾ ಬರ್ತಾ. ಮತ್ತು ಅಡಿಗೆಯವ್ರು ಮಾಡಿ ಶ್ರೇಷ್ಠ ಅನ್ನೋ ಕಾನ್ಸೆಪ್ಟ್ ಇತ್ತು ಒಂದು ಕಾಲಕ್ಕೆ, ಈಗ ಅದು ಅಡಿಗೆಯವ್ರು ಮಾಡಿದ್ರೆ ಬರೋದಿಲ್ಲ ಅನ್ನೋ ಸ್ಥಿತಿ ಬಂದೋಗ್ತದೆ. ಹಾಂ, ಅದು ಬೇರೆ, ಅದೇ ಇದೆ. ಅರ್ಜೆಂಟ್ ಬೇಕಲ್ಲ, ಪರಿವಾರದ ಜನ ಇಲ್ಲ, ಯಾರು ಕರ್ಕೊಂಡ್ಬಿಡ್ತಾರೆ. ಅದು ಗ್ಯಾಂಗ್ ಇದ್ದಾಗೆ. ಇದೇ ಸ್ಮರಣ, ಸ್ಥೈರ್ಯ, ಭಯಾದಿನ ಸ್ವಧರ್ಮ ಅಚಲನ. ಮುಂದಿಂದು ಸ್ಥೈರ್ಯ. ಈಗ ಸ್ಥೈರ್ಯ ಅಂದ್ರೆ ಏನು? ಸ್ಥಿರತೆ ಮಾಡಬೇಕು, ಸಂಧ್ಯಾ ಮಾಡ್ಕೊಂಡು ಗೊತ್ತಿ, ಎಲ್ಲ ಗೊತ್ತಿದೆ. ಯಾರ ಏನೊಂದು ಬಿಟ್ಟು ಬಿಟ್ಟೋಳ್ಬಿಟ್ಟಾರೆ ಅದಕ್ಕೆ. ಅದಕ್ಕೆ ಹೇಳ್ತಾರೆ ಸ್ವಧರ್ಮದ ಅಚಲನ. ನಮ್ಮ ಧರ್ಮ ಅಂದರೆ ಏನು ಮಾಡಿದ್ರೆ ಬಿಡೋಕೆ ಸಾಧ್ಯ ಇಲ್ಲ, ಆ ನಿಷ್ಠೆ ಇರಬೇಕು. ಸತ್ಯವನ್ನು ತಿಳ್ಕೊಳ್ಳೋದು ಎಷ್ಟು ಮುಖ್ಯನೋ, ಅದು ಸ್ಥಿರವಾಗಿ ನಡ್ಕೊಳ್ಳೋದು ಅಷ್ಟೇ ಮುಖ್ಯ. ಆತ್ಮವಿನಿಗ್ರಹವು ವಿಶೇಷೇಣ ಮನೋನಿಯಮನಂ. ಆತ್ಮವಿನಿಗ್ರಹ ಸ್ಪೆಸಿಫಿಕ್ ಆಗಿ ಅಂತ ಕೇಳ್ತಾರೆ ಅಂದರೆ, ಮನಸ್ಸು ಮನೋನಿಗ್ರಹ ಅಂಬೋದು ಬಹಳ ದೊಡ್ಡದಾದ್ರಿಂದ ಪ್ರತ್ಯೇಕವಾಗಿ ಹೇಳಿದರು. ಏವಂ ಪ್ರತಿಜ್ಞಾತಾರ್ಥ ಶತ್ಕ ಮಧ್ಯೆ ಯಚ್ಚ ಯಾದೃಚ್ಯ ಯದ್ವಿಕಾರಿ ಇತಿ ತ್ರಯಮುಕ್ತ್ವಾ ಸಚ ಯೋಯ ಪ್ರಭಾವಶ್ಚೇತಿ ಪ್ರತಿಜ್ಞಾತಾರ್ಥದ್ವಯಂ ಜ್ಞೇಯಂ ಯತ್ತತ್ ಇತ್ಯಾದಿನ ವಕ್ತುಂ ನ ಯಾದೃಶ ತಾದೃಶೇನ ಶ್ರವಣೇನ ಸದನುಭವಾರೂಢಂ ಭವತಿ ಇತಿ ಭಾವೇನ. ಎಷ್ಟು ಇಂಪಾರ್ಟೆಂಟ್ ಇದು. ಬರೀ ಏನೋ ಕೇಳಿದ ಮಾತ್ರಕ್ಕೆ ಜ್ಞಾನ ಬರುತ್ತೆ ಅಂತ ತಿಳ್ಕೊಂಡ್ಬಿಡಬೇಡಿ. ಇಷ್ಟು ಗುಣಗಳಿದ್ದು ಮಾಡಿದ ಕೇಳಿದ್ರೆ ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಇಷ್ಟು ಗುಣಗಳಿದ್ದು ಕೇಳಿದರೆ ಉಪಯೋಗಕ್ಕೆ ಬರುತ್ತೆ ಹೊರತು ಸುಮ್ಮನೆ ಕೇಳ್ಕೊಂಡ್ರೆ ಉಪಯೋಗ ಬರದೇ ಇಲ್ಲ. ಭಾವೇನ ವಕ್ಷ್ಯಮಾಣ ಜ್ಞೇಯದ್ವಯಭೂತ ಭಗವದ್ಜ್ಞಾನಸ್ಯ ಸಾಧನಾನ್ಯಾಹ ಅಮಾನಿತ್ವಂ ಇತ್ಯಾದಿ ಪಂಚಕೇನ. ಐದು ಶ್ಲೋಕಗಳು ಹೇಳ್ತಾ ಇದ್ದಾರೆ. ಅಮಾನಿತ್ವಂ ಆತ್ಮನಃ ಜಾಘನರಾಹಿತ್ಯಂ, ತನ್ನನ್ನು ತಾನೇ ಕೊಳ್ಕೊಳ್ತಕ್ಕಂಥದ್ದು. ಆತ್ಮ ಅಲ್ಪತ್ವಂ ಜ್ಞಾತ್ವಾಪಿ ಮಹತ್ವ ಪ್ರದರ್ಶನಂ ದಂಭಃ ತದ್ರಾಹಿತ್ಯಂ ಅದಂಭಿತ್ವ. ದಂಭ ಇಲ್ಲದಿರುವಿಕೆ ಅಂತ. ಶಾಂತಿ ಸಹಿಷ್ಣುತ್ವ ಆರ್ಜವಂ ಸನ್ಮಾರ್ಗೇ ಮನೋವಾಕ್ಕಾಯ ಕರ್ಮಣ ಭವವೈಪರೀತ್ಯಂ. ಸನ್ಮಾರ್ಗದಲ್ಲಿ ಮನಸ್ಸು, ಮಾತು, ಕೃತಿ ಎಲ್ಲದರಲ್ಲೂ ಕೂಡ ಹೊಂದಾಣಿಕೆ ಸಂಪೂರ್ಣ ಇರತಕ್ಕಂಥದ್ದು. ಆಚೌರ್ಯೋಪಾಸನಂ ಜ್ಞಾನಿ ಜ್ಞಾನಿ ಸೇವಾ ಅಂತ ಅವರು ಬರೆದ್ರೆ ಬಿಡಿಸಬಾರ್ದು. ಜ್ಞಾನಿನಾಂ ಸೇವಾ, ಜ್ಞಾನಿಗಳ ಸೇವೆ. ಶೌಚ ಬಾಹ್ಯಾಂತರ ಶುದ್ಧಿ. ಶೌಚ ಅನ್ನೋದು ಬಾಹ್ಯಾಂತರ ಶುದ್ಧಿ. ಶೌಚಂತು ದ್ವಿಧಂ ಪ್ರೋಕ್ತಂ ಬಾಹ್ಯಂ ಆಭ್ಯಂತರಂ ತಥಾ ಮೃಜ್ಜಲಾಭ್ಯಾಂ ಸ್ಮೃತಂ ಬಾಹ್ಯಂ ಭಾವಶುದ್ಧಿ ತಥಾಂತರಂ. ಎರಡೂ ಇರಬೇಕಾದ್ರೂ ಮುಖ್ಯ. ಎರಡರಲ್ಲಿ ಒಂದು ನಮಗೆ ಬಿಡೋ ಪ್ರಸಂಗ ಬಂದೇ ತಿಳ್ಕೊಂಬೋಣ. ಈಗ ಎರಡು ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಬಿಡಬೇಕಾಗಿದೆ, ಯಾವ್ದು ಬಿಡಬಹುದು? ಅಂತ ಶೌಚ ಬಿಡಬಾರದು, ಬಾಹ್ಯ ಶೌಚ ಬಿಡಬಾರ್ದು. ಪಟ್ಟಣೆ ಪಾದಮಾಚಾರ ಎಲ್ಲ ಹೊರಟಿದ್ದಾನೆ ಪಾಪ ದಾರಿಯಲ್ಲಿ, ಯಾವುದು ಅನಿವಾರ್ಯವಾಗಿ ಏನೋ ಇದಾಗಿದೆ, ಅವತ್ತೇನು ಮಾಡ್ಬೇಕು ಅವನು? ಬಾಹ್ಯ ಶೌಚಕ್ಕೆ ಚಾನ್ಸೇ ಇಲ್ಲ. ಬಟ್ ಮನಃಶುದ್ಧಿ ಬಿಡ್ಲಕ್ಕೆ ಬರದೆ. ಮನಃಶುದ್ಧಿ ಅದು ಕಾನ್ಸ್ಟೆಂಟ್ ಆಗಿರ್ಬೇಕು. ಬಾಹ್ಯಶುದ್ಧಿ ಅನ್ನೋದು ಆ ಒಂದು ಪರಿಸ್ಥಿತಿ ತಕ್ಕಂತೆ ಹೆಚ್ಚು ಕಡಿಮೆ ಆಗ್ಬೋದು. ಅದಕ್ಕೆ ಪಟ್ಟಣೆ ಪಾದಮಾಚಾರ ಒಂದು ಮಾತಿದೆ. ಯಾವುದರಿಂದ ಆಗುತ್ತೆ ಅದು ಬಿಡಲೆ? ಅದಕ್ಕೆ ಬಿಡಬಾರ್ದು ಅಂತ ಹೇಳಿದ್ದು. ಬಿಡಬಾರ್ದು ಅಂತಲೇ ಫಸ್ಟ್ ಎರಡು ಇಡಬೇಕಾದ್ದೇ ಮುಖ್ಯ ಕರ್ತವ್ಯ. ಯಾವುದನ್ನು ಬಿಡ್ಲಕ್ಕೆ ಹೋಗಬಾರ್ದು. ಒಂದನ್ನು ಬಿಡೋದು ಅನಿವಾರ್ಯ ಅಂತ ತಿಳ್ಕೊಂಡ್ರೆ ಅರ್ಥ ಆಯ್ತಾ? ಈಗ ಜ್ವರ ಬಂತಪ್ಪ ಸ್ನಾನ ಮಾಡೋಕ್ಕಾಗಲಿಲ್ಲ, ಹಾಗೂ ಸ್ನಾನ ಮಾಡಿದ್ರೆ ಸುಳ್ಳು ಹೇಳ್ಬೋದು ಅಂತ ತಿಳ್ಕೊಂಡ್ರೆ ಅದು ಸಂಬಂಧ ಇಲ್ಲ. ಅದು ಯಾವಾಗಲೂ ಇರತಕ್ಕಂಥದ್ದು. ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೆ ಹೊರತು ಇದಕ್ಕಲ್ಲ. ಎರಡನ್ನು ಬಿಡದೇ ಇರೋದೇ ನಂಬರ್ ಒನ್. ಯಾವಾಗಲೂ ಒಂದನ್ನು ಬಿಡೋದಾದರೆ ಬಾಹ್ಯ ಶೌಚ ಅನೇಕ ಕಾರಣ ತಪ್ಪುತ್ತೆ. ಆ ಪಟ್ಟಣವಾದದಲ್ಲಿ ಸಾಮಾನ್ಯವಾಗಿ ಇವತ್ತು ಏನಾಯಿತು? ಇಳು ಬಾವಿಯಲ್ಲೇ ಸ್ನಾನ ಮಾಡಬೇಕು, ಪಟ್ಟದ ಇಳೆ ಬಾವಿಯಲ್ಲಿ ಬರುತ್ತೆ, ಸಾಧ್ಯನೇ ಇಲ್ಲ. ಆಮೇಲೆ ಸೇದ ಅದು ಸಾಧ್ಯ ಇಲ್ಲ. ಆಮೇಲೆ ಇದು ಅದು ಶಕ್ಯ ಇಲ್ಲ. ಬರೀ ಎಲ್ಲಿಗೆ ಬಂದು ಕೊನೆಗೆ ಬೋರ್ವೆಲ್ಲೂ ಸಾಧ್ಯ ಇಲ್ಲ. ಬರೀ ನೆಲ್ಲಿನೇ ಮಾಡಬೇಕು. ನಮಗೆ ಗೊತ್ತು ಅದು ಬೈಲಿಗೆ ಅಂತ ನಿರ್ವಹಿಸಿದ್ರೆ ಬಟ್ಟೆ ಬಿಡಬೇಕು, ಬಿಟ್ಟರೆ ಕೆಲಸ ಹೋಗುತ್ತೆ, ಬದುಕಲಿಕ್ಕಾಗದೆ. ಅದು ಆಪದ ಧರ್ಮ. ಅದು ನಮಗೆ ಪೂರ್ತಿ ಶುದ್ಧ ಅಲ್ಲ ಅಂತ ಗೊತ್ತಿದ್ರು ಉಪಯೋಗಿಸೋದು. ಎಷ್ಟೋ ಜನ ಕೆಲವು ಸ್ವಾಮಿಗಳು ಮೊದಲೆಲ್ಲ ಬಾವಿ ನೀರು ಬೇರೆ ತಗೋತಿರಲಿಲ್ಲ. ಕೆಲವು ನೀರು ಊರಲ್ಲಿ ಬಾವಿ ಹೆಸರು ಕೂಡ ಸಿಗಲ್ಲ ನಿಮಗೆ. ಓಪನ್ ಮೇಲೆ ಆ ಗುರಿ ಹೋಗಿ ಬಿಡಲಿಕ್ಕಾಗಲ್ಲ, ದೊಡ್ಡ ಸಿಟಿಗಳಿಗೆ ಬದ್ದೇ ಅವು. ಅವು ಏನು ಮಾಡ್ತಾರೆ, ಹೊಂದಾಣಿಕೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಆ ಥರ ಮಾಡ್ಕೊಳ್ಳೋದಾದ್ರೆ ಧರ್ಮ ಮಾಡೋಕ್ಕಾಗೋದಿಲ್ಲ, ಅದು ಬಾಹ್ಯ ಶೌಚಿದ್ರೆ ಸ್ವಲ್ಪ ಕಡಿಮೆ ಆದಾಗ ಆಂತರಿಕ ಶೌಚ ಬಿಡಲಿಕ್ಕೆ ಬರೋದೇ ಇಲ್ಲ. ಎರಡು ಬಿಡಬಾರದು ನಂಬರ್ ಒನ್, ಎರಡು ಒಂದು ಬಿಡೋದಾದ್ರೆ ಕಲಿಯುವುದ್ರೆ ಸಾಮಾನ್ಯ ಯಾವುದು ಕಟ್ಟಾಗ್ತಾ ಬರುತ್ತೆ, ಬಾಹ್ಯ ಶುದ್ಧಿ ಒಂದಲ್ಲ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಅವಾಗ ಕೂಡ ಸುತ್ತಮುತ್ತ ಅಗ್ರಹಾರಣೆ ಬರೋದು, ಅಗ್ರಹಾರದಲ್ಲಿ ಸಿಗ್ತದೆ ನಿಮಗೆ ಇವತ್ತು ಈ ಕಾನ್ಸೆಪ್ಟೇ ಇಲ್ಲ. ಬಟ್ ಇಲ್ಲ ಹೋದ್ರೆ ಬದುಕಲಿಕ್ಕೂ ಆಗೋದಿಲ್ಲ. ಆ ಥರ ಹೊಂದಾಣಿಕೆ ಮಾಡಿಕೊಳ್ಳೋದು ಅನಿವಾರ್ಯ ಅಷ್ಟೇ ಹೊರತು ಒಳಗಿಂದ ಮಾತ್ರ ಬಿಡಕ್ಕೆ ಬರೋದಿಲ್ಲ. ಒಳಗಿಂದ ನಮ್ಮ ಕೈಯಲ್ಲಿದೆ, ಹೊರಗಿಂದ ಡಿಪೆಂಡೆನ್ಸ್, ಒಳಗಿಂದ ಡಿಪೆಂಡೆನ್ಸ್ ಇಲ್ಲ. ಅದಕ್ಕೆ ಬಾವಿ ನೀರೇ ಶ್ರೇಷ್ಠ. ಒಳ್ಳೇದು ದೇವರಿಗೆ ಅದೆಲ್ಲ ಒಳ್ಳೇದು ಕೆಲಸ ಪ್ರಶ್ನೆ ಅಲ್ಲ, ದೇವರನ್ನೇ ಏನಿಲ್ಲ ಇಲ್ಲ ಹಾಗೇನಿಲ್ಲ. ತಪ್ಪೆ ನೀರು ಇರುತ್ತೆ, ಉಪ್ಪು ನೀರು ಅಂದ್ರೆ ಸಮುದ್ರ ರೂಪ ಅಂತ ಬೀಳೋದು, ಸಮುದ್ರ ನೀರು ಅಭಿಷೇಕ ಮಾಡಬಾರ್ದು. ಇಲ್ಲ 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 ಇಲ್ಲ, ಸಮುದ್ರದ ನೀರು ಮಾತ್ರ ಉಪ್ಪು ಉಪ್ಪು ಅದು ನಿಷಿದ್ಧ. ಸಮುದ್ರ ನೀರಲ್ಲಿ ಆಚಮನವನ್ನು ಕೂಡ ಮಾಡಬಾರ್ದು, ನಿಷಿದ್ಧ. ಆರೋಗ್ಯಕ್ಕೂ ಒಳ್ಳೆಯದಲ್ಲ, ಶಾಸ್ತ್ರಕ್ಕೂ ಒಳ್ಳೆಯದು. ಇದು ಕಹಿ ಇರ್ಬೋದು ಅಷ್ಟೇ, ಕಹಿ ಬೇರೆ ಇದು ಬೇರೆ, ಅದೇ ಶ್ರೇಷ್ಠ. ಇದಕ್ಕಿಂತ ಅದೇ ಶ್ರೇಷ್ಠ. ತೀರ್ಥದ ಮಟ್ಟಿಗೆ ಪೂಜೆ ಮಟ್ಟಿಗೆ ಅದನ್ನೇ ಇಟ್ಕೋಬೇಕು. ಸ್ಥೈರ್ಯಂ ಭಯಾದಿನ ಸ್ವಧರ್ಮಾಧಾಚರಣಂ ಆತ್ಮವಿನಿಗ್ರಹ ವಿಶೇಷೇಣ ಮನಸ್ಸೋ ನಿಯಮನ. ಈ ಎಷ್ಟು ಬಟ್ಟಿ ಮಳೆ ಕೆಟ್ಟೋಗಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಈ ಬಾಟ್ಲ ನೀರು ಬಂದ್ಬಿಟ್ಟಿದೆ ಅಲ್ಲ, ಈಗ ಅದು ಕುಡಿದರೆ ಜನಗಳೇ ಇಲ್ಲ. ತಿಳಿಬಿ ಯಾವ್ದಾರು ಊರಿಗೆ ಹೋಗಿ ನೀವು ಮಠಕ್ಕೆ ಹೋಗಿಬಿಟ್ರೆ ಈಗ ನೀರು ಕುಡಿಯೋ ಬಿಟ್ಬಿಟ್ಟಿದ್ದಾರೆ ಯಾರು ಕೂಡ. ಈ ನಲ್ಲಿ ನೀರು ಬಡಿ ನೀರು ಒಬ್ಬ ಕಾಲಿಸಿ ಬಾಟ್ಲ ಇಟ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆ ಯಾವ ಬಾಟ್ಲ ಅದು ಬರೀ ಗೊತ್ತಾಗಲಿಲ್ಲ, ಆ ರೀತಿ ಆಗಿರುತ್ತೆ ಬಳಿ. ಯಾವ ಬಾಟ್ಲು ಬೇಕಾದ್ರೆ ಆಗಿರ್ಬೋದು. ಈ ಬಾಟ್ಲ ಬಂದ ಮೇಲೆ ಅದು ಒಳಗೆ ಯಾರಿಗೆ ಗೊತ್ತಲ್ಲ ಎಷ್ಟೇ ಅರ್ಚಕೃತವಾಗಿರುತ್ತೆ. ಎಷ್ಟೋ ಮಠಗಳಲ್ಲಿ ಅರ್ಚಕರು ಅದು ತಗೊಂಡು ಇಟ್ಕೊಂಡು ಪಕ್ಕ ಎಲ್ಲ ಇಡೀ ಹಾಸ್ಟ್ಲಿ ಎಲ್ಲ ಸ್ಟಾಫ್ಗೋಸ್ಕರ ದೊಡ್ಡ ತರಿಸ್ಬಿಟ್ಟಿರ್ತಾರೆ. ದೊಡ್ಡದು ಚಿಕ್ಕ ಸೈಜಸ್ ಇರುತ್ತಲ್ಲ, ಅಂದರೆ ಅದು ಮಡಿ ಮೇಲೆ ಎಷ್ಟು ಕಡಿಮೆ ಆಗ್ತಿದೆ ಅಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಕಾಮನ್ ಆದಾಗ ಲೆಕ್ಕ ಭಾಳ ಹಿಂದಿನ ಕಾಲಕ್ಕೆ ಅದು ತಗೊಳ್ಳೋ ಚಾನ್ಸೇ ಇರಲಿಲ್ಲ. ಈಗ ಅದು ಅಕ್ಸೆಪ್ಟೆಡ್ ಇದ್ದಾಗೆ ಹೆಚ್ಚು ಕಡೆ ಎಲ್ಲರಂತೂ ಮನೆ ಹೋಗ್ತೀನಿ ದೇವ್ರ ಪೂಜೆ ಅದರಲ್ಲೇ ಮಾಡ್ತೀನಿ ಅಂತ ಹೇಳ್ತಾನೆ ಇನ್ನೊಬ್ಬ. ದೇವ್ರ ಪೂಜೆ ಅದರಲ್ಲೇ ಮಾಡೋದು ನಾವೀಗ, ಅಂದರೆ ಯಾವ ಬಟ್ಟಿಗೆ ದೇವ್ರ ಪೂಜೆ ಬಿಡೋದಿಲ್ಲ. ಅದು ಅಂದರೆ ಎಷ್ಟು ಬಟ್ಟಿಗೆ ಅದು ಬಿಡೋದು ಅಂತ ಕೇಳಿದ್ರೆ ಈ ನೀರಿನ ಮಡಿ ಬಗ್ಗೆ ಮಡಿ ಅಲ್ಲ ಅಂತ ಯೋಚನೆ ಇರೋದಿಲ್ಲ. ಇಂಥ ಒಂದು ಗೊಂದರ್ತಿ ಅದಕ್ಕೆ ಮಡಿ ಮಾಡ್ತೀವಿ ಅಂತ ಸಂತೋಷ ಪಡೋ ಕಾಲ ಅಲ್ಲ ಇದೆ. ಎಂಥ ಮಡಿ ಮಾಡ್ತೀರಿ ಅಂತ ಕೇಳಬೇಕಾಗ್ತದೆ. ಅದರಲ್ಲಿ ಅದೆಲ್ಲ ಕೇಳೋದ್ರಿಂದ ಬಿಡದೇ ವಾಚಿ ಹೋಗದೇ ಇರೋದು ಅತ್ಯುತ್ತಮ ಪಕ್ಷ. ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವಚ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನ. ಇಂದ್ರಿಯಾರ್ಥೇಶು ವೈರಾಗ್ಯಂ, ಇಂದ್ರಿಯ ಅರ್ಥಗಳಲ್ಲಿ ವೈರಾಗ್ಯ ಅಂದರೆ ನಮಗೇನು ಸುಮ್ಮನೆ ಬಿಡೋದಲ್ಲ, ಅವು ಯೂಸ್ಲೆಸ್ ಅಂತ ತಿಳುವಳಿಕೆ ನಮ್ಗೆ ಇರಬೇಕಲ್ಲ. ಗೊತ್ತಾಯ್ತಾ, ಊಟ ಅಂದರೆ ಎಲೆ ಹೇಗೆ ಬಿಡ್ತೀವಿ ನೋಡಿದ್ರೆ, ಏನು ಮಾಡಿದ್ರು ಪುಣ್ಯಕ್ಕೆ ಎಲೆ ಮನೆಗೆ ಹೋಗಿ ಅಭ್ಯಾಸ ಬಂದಿಲ್ಲ ಇನ್ನೂ ಕೂಡ. ಎಂಥ ಏನೇನು ಒಯ್ದರೂ ಕೂಡ ಎಲೆನೇ ಒಯ್ದುಬಿಟ್ಟು ಅದು ತೊಳ್ಕೊಂಡು ಹಾಕೋಣ ಸ್ಥಿತಿ ಬಂದಿಲ್ಲ. ಅದ್ರ ಬಗ್ಗೆ ಏನು ಬಂದಿದೆ ನಮಗೆ, ಇದು ಯೂಸ್ಲೆಸ್ ಅಂತ ಭಾವನೆ ಬಂದಿದೆ. ಬಿಡೋದು ವೈರಾಗ್ಯ ಅಲ್ಲ, ಯೂಸ್ಲೆಸ್ ಅಂತ ತಿಳುವಳಿಕೆಯಿಂದ ಬಿಡಬೇಕು ಯಾವಾಗ. ಅದಕ್ಕೆ ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವಚ. ಇಲ್ಲಿ ಅಲಂಕಾರವಂತ ಅದಂಬಿತ್ವ ಅಲಂಕಾರ, ಅಲಂಕಾರಕ್ಕೆ ಅರ್ಥ ಈಗ ಹೇಳ್ತಾರೆ. ಶಬ್ದಾದಿಶೋ ರಾಗಾಭಾವ ಕೇಳಿಸ್ತಾರೆ, ಕೆಲವರು ಏನು ನಿಷಿದ್ಧ ಹಾಡು ಕೇಳ್ತಿದ್ದಾನೆ, ಏನು ಕೇಳ್ತಾಕೋದೆ, ಎಷ್ಟು ಚೆನ್ನಾಗಿದೆ ನೋಡಿರಿ. ಆದರೂ ಕೂಡ ಅದು ಬೇರೆ ಜೊತೆಗೆ ಅರ್ಥ ಆಯ್ತಾ, ಆಚಾರ ಅಯೋಗ್ಯ ಹಾಡು ಗೊತ್ತು. ಎಷ್ಟೋ ಸಿನಿಮಾ ಕೇಳೋದಲ್ಲಿ ಇವತ್ತು ಆಚಾರಗಳು ಅರ್ಥ ಆಯ್ತಾಯ್ಬಿಟ್ಟು, ಈಗ ಎಷ್ಟು ಚೆನ್ನಾಗಿ ರಾಗ ನೋಡ್ರಿ ಹೇಗಿದೆ ಅಂತ ಹೇಳೋದು. ಇದೆಲ್ಲ ಏನು ಕೆಟ್ಟದೊಂದು ಗೊತ್ತಿದ್ರು ಕೂಡ ಬಿಡ್ಲಕ್ಕಾಗಿಲ್ಲ ಅವ್ರ ಕೈಗೆ. ಅರ್ಥ ಆಯ್ತಾ, ಅನುಪಾದೇಯ ಅಂತ ಗೊತ್ತಿದ್ರು ಕೂಡ ಬಿಡ್ಲಕ್ಕಾಗದೆ ಹೋಗಿದ್ದು ವೈರಾಗ್ಯ ಇಲ್ಲ ಅಂತ. ನಾವು ಕೆಟ್ಟ ಹಾಡು ಕೇಳೋದಿಲ್ಲ ವಿಚಾರ ಬೇರೆ, ಒಳ್ಳೆ ಹಾಡಾದರೂ ಕೂಡ ಯಾವುದಕ್ಕೆ ಸಂಬಂಧಪಟ್ಟಿಲ್ಲ, ಅದು ದೇವರಿಗೆ ಸಂಬಂಧಪಟ್ಟಿದ್ದಲ್ಲ, ಅದಕ್ಕೆ ನಾವು ಕೇಳೋದಿಲ್ಲ. ಆ ಭಾವನೆ ಇರಬೇಕು. ಅನಹಂಕಾರ ಅವಿದ್ಯಮಾನ ಆತ್ಮಗುಣಾಭಿಮಾನ ಮೋಹ. ನಮ್ಮಲ್ಲಿ ಎಷ್ಟೋ ಜನಗಳು ಕೆಲವು ನಿಷಿದ್ಧ ಶ್ಲೋಕಗಳು ಹೇಳ್ತಾರೆ, ಸ್ತೋತ್ರ ಹೇಳ್ತಾ ಇರ್ತಾರೆ ಮನೆಗಳಲ್ಲಿ, ವಾಯುಸ್ತುತಿ ಅವೆಲ್ಲ ಹೇಳೋದಕ್ಕಿಂತ ಹೆಚ್ಚಾಗಿ ನಿಷಿದ್ಧ ಸ್ತೋತ್ರ ಯಾರೋ ಬರೋದು ಹೇಳ್ತಾರೆ. ಕೇಳಿದರೆ ಎಷ್ಟು ಚೆನ್ನಾಗಿದೆ ನೋಡಿ, ಆ ಕಾರಣ ಕೊಡ್ತಾರೆ, ಅದು ತಪ್ಪದು. ಅದು ನಾವು ವೈಷ್ಣವ ಅವೈಷ್ಣವ ಅಂದ್ರೆ ಅಗ್ರಾಹ್ಯ. ಮುಂದೋಯ್ತು ಜಿಲೇಬಿ ಫಸ್ಟ್ ಕ್ಲಾಸ್ ಇಟ್ಟಿದ್ದಾರೆ ಎಲ್ಲ ಕಾಲೇಜು, ಎಲ್ಲ ಭಾರಿ ಖುಷಿ ನೋಡಿ. ಏಂಜಲು ಮತ್ತೆ ಮುಂದೋಯ್ತು ಆ ಕಡೆಗೆ, ಏಂಜಲು ಅಂತ ಹೇಳಿದ ತಕ್ಷಣ ಏಕ್ರಮ್ ಏನು ಬರುತ್ತೆ ಅದಕ್ಕೆ ಅನುಪಾದೆ. ಆ ಭಾವನೆ ಇರಬೇಕು, ಎಷ್ಟಾಗಿ ಎಲ್ಲಿದ್ದರೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕೇಳಿದರೆ ಅವನಿಗೆ ವಿವೇಕ ಇಲ್ಲ ಅಂತ. ಆ ಅರ್ಥದಲ್ಲಿ ವೈರಾಗ್ಯ ಇರಬೇಕೆ ಹೊರತು ಬೇರೆ ರೀತಿ ವೈರಾಗ್ಯ ಇದ್ರೆ ಅರ್ಥ ಇಲ್ಲ. ಅನಹಂಕಾರ ಅವಿದ್ಯಮಾನ ಆತ್ಮಗುಣಾಭಿಮಾನ ಮೋಹಾಭಾವ. ಇದು ಅವಿದ್ಯಮಾನ, ಅದು ಅಲ್ಪ ನೆನಪಿರಬೇಕು. ಇದು ಇಲ್ಲೇ ಇಲ್ಲ, ಇದರೊಳಗೆ ಇರುತ್ತೆ ಇದೇ ತಿಳ್ಕೊಂಡು ನಾವೇನೇನು ತಿಳ್ಕೊಂಡಿದ್ದು ನಾನೇ ಮಾಡ್ತೇನೆ, ಇಲ್ಲೇ ಇಲ್ಲ ನಮ್ಮಲ್ಲಿ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ನಮ್ಮಲ್ಲಿ ಎಷ್ಟೆಷ್ಟು ಇಲ್ಲ ಅಲ್ಲಿ ತಿಳ್ಕೊಂಬಿಟ್ರೆ ಏನಾಯ್ತದ, ಅಹಂಕಾರ. ಅರ್ಥ ಆಯ್ತಾ, ಸ್ವಾತಂತ್ರ್ಯ ಇಲ್ಲದ ತಿಳ್ಕೊತೇವೆ ಅಹಂಕಾರ. ಬಟ್ ಇದು ಸ್ವಲ್ಪ ಜಾಸ್ತಿ ತಿಳ್ಕೊಳ್ತೇವೆ ಅದು ದಂಭ. ಜನ್ಮಾದಿಷು ದುಃಖ ದೋಷಾಯೋಹೋ ಅನುದರ್ಶನ ಮಿತಿವ. ಈಗ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನ, ಹುಟ್ಟಿನಲ್ಲಿ ಎಷ್ಟು ದೋಷ ಇದೆ, ಅದೇ ಕಪಿಲಗೀತೆ ಹೇಳಿದ್ದೆಲ್ಲ ಅದನ್ನೇ. ಸಾವಿನಲ್ಲಿ ಎಷ್ಟು ದೋಷ ಇದೆ, ಹುಟ್ಟುವಂದ್ರೆ ಸುಲಭನ ಎಷ್ಟು ಕಷ್ಟ ಅದು, ಮೃತ್ಯುವಿನಲ್ಲಿ ಎಷ್ಟು ದೋಷ ಇದೆ, ಮುಪ್ಪಿನಲ್ಲಿ ಎಷ್ಟು ಸಂಕಟ ಇದೆ, ಮುಖ ಮುಖರು ನೋಡಿದಾಗ ಎಷ್ಟು ಸಂಕಟ ಆಗಿಬಿಡುತ್ತೆ. ಆ ಸ್ಥಿತಿ ನಿಮಗೆ ಬರುತ್ತೆ ಅಂತ ಗೊತ್ತಾದರೆ ದೇವರೇ ಇನ್ನೂ ಮುಟ್ಟಿ ಬರಬಾರದು ಅಂತ ಮಾನವ ಬರುತ್ತೆ ತಾನೆ. ಅದಕ್ಕೋಸ್ಕರ ವ್ಯಾಧಿ ರೋಗಿಗಳ ಸಂಕಟ, ಆಸ್ಪತ್ರೆಗೆ ಹೋಗಿಬಿಟ್ಟು ಬೇರೆ ನರಕ ನೋಡಬೇಕಾಗಿಲ್ಲ, ಎಷ್ಟು ವೆರೈಟಿಗಳ ರೋಗಗಳಿರುತ್ತೆ ಅದರೊಳಗೆ, ಅಲ್ಲಿ ಒಳಗೆ ಕಾಲಿಡ್ಲಕ್ಕೆ ಆಗೋದಿಲ್ಲಲ್ಲ. ಇದು ನಮ್ಗೆ ಬರಬಾರ್ದು ಅಂತಿದ್ರೆ ಧರ್ಮ ತಪ್ಪಬಾರ್ದು ಇಮಿಡಿಯೇಟ್ ಆಗಿ, ಇದರಿಂದ ಬರಬಾರ್ದು ಹಾಗೆ ಧರ್ಮ ತಪ್ಪೇ, ಧರ್ಮ ತಪ್ಪಿದ್ರೆ ಸ್ಥಿತಿ ಬಂದೇ ಬರುತ್ತೆ. ಅದಕ್ಕೆ ಅಂತಲ್ಲಿ ಹೋಗಿ ಬಂದ ಮನುಷ್ಯನಿಗೆ ಎಚ್ಚರಿಕೆ ಬರುತ್ತೆ. ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷ ಅನುದರ್ಶನ, ಒಂದ್ಸತ್ತೆ ಆಗೋದಿಲ್ಲ ಇದನ್ನು, ಯಾತಕ್ಕೆ ಮತ್ತೆ ಮತ್ತೆ ನೋಡ್ತಿರ್ಬೇಕು. ಅನು ಅಂದರೆ ಅನುಸೃತ್ಯ ದರ್ಶನ, ಅದು ಮತ್ತೆ ಮತ್ತೆ ನೋಡ್ತಿದ್ರೆ ಮನುಷ್ಯನಿಗೆ ವೈರಾಗ್ಯ ಬಂದು ಇನ್ನೊಂದು ಮುಟ್ಟಬಾರದು ಅಂತ ಭಾವನೆ ಬರುತ್ತೆ. ಮನುಷ್ಯ ಲೋಕಕ್ಕೆ ಹೋಗ್ತೀನಪ್ಪ ಬೇಕಾದ ಕೊಡ್ತೀನಿ ಅಂದರೆ ಏನು ಕೊಟ್ಟರು ಹೋಗೋದಿಲ್ಲ ಫಸ್ಟ್ ಅಂತ ಹೇಳ್ತಾರಲ್ಲ ಹಾಗೆ. ಆದರೆ ಶೋಸಗಳಿಗೆ ಶಾಪ ಬಂತು ಭೂಲೋಕದಲ್ಲಿ ಹುಟ್ಟಿ ಅಂತೆ, ಫಸ್ಟ್ ಅವರ ಬಂದು ಕೇಳ್ಕೊಂಡ್ರು, ನಮಾನುಷಂ ಗರ್ಭಮ ವಾಪ್ನೋ ವಯಂ, ಬ್ರಹ್ಮದೇವರ ಎರಡು ಅನುಗ್ರಹ ಮಾಡಿ ಮನುಷ್ಯ ಸ್ತ್ರೀಯ ಗರ್ಭದಲ್ಲಿ ಹುಟ್ಟೋದಿಲ್ಲ ನಾವು, ಆಯಿತು ಗಂಗಾದೇವನ ಕೇಳ್ಕೊಂಡು ಬರ್ತಾರೆ. ಎಷ್ಟು ಮಾನಸಾಂಡವನುಂಟು ಜ್ಞಾನಶೂನ್ಯನೂ ಆಗಿ ಆ ಹಿನ್ನೆಲೆಯೊಳಗೆ ನಾವು ಮತ್ತೆ ಹುಟ್ಟು ಮತ್ತೆ ಸಾವು ರೋಗ ರುಜಿನ ವೃದ್ಧಾಪ್ಯ ಇದೆಲ್ಲ ಭೂಲೋಕದಲ್ಲಿ ಇರೋದ್ರಿಂದ ಇನ್ನೊಮ್ಮೆ ಬರಬಾರದಂತ ಭಾವನೆ ಇರಬೇಕೆ ಹೊರತು ಇನ್ನೊಮ್ಮೆ ಬಂದು ಟ್ರೈ ಮಾಡೋಣ ಎಂಬ ಯೋಚನೆ ತಂದ್ಕೊಳ್ಳೋಕೆ ಹೋಗ್ಬಾರ್ದು. ಒಂದ್ಸರಿ ಫೇಲ್ ಆದ ಎಷ್ಟು ಕಷ್ಟ ಅಂತ ಗೊತ್ತಲ್ಲ, ಒಂದ್ಸರಿ ಫೇಲ್ ಆಗಿಬಿಟ್ರೆ ಮರ್ಯಾದೆ ಹೋಗೋದು ಫಸ್ಟ್ ಶುರುವಾಯ್ತು ಅಲ್ಲಿಂದ, ಮತ್ತೆ ಅಪ್ಲಿಕೇಶನ್ ಮತ್ತೆ ಹೋಗೋದು ಮತ್ತೆ ಓದೋದು ಅಲ್ಲೇ ಕೂಡೋದು ಎಲ್ಲ ರೀತಿ ಅವಮಾನ, ಅದು ಗೊತ್ತಾದ ಟ್ಯಾಗ್ ಫೇಲ್ ಆಗಬಾರ್ದು ಅನಿಸುತ್ತೋ, ಹಾಗೆ ಇನ್ನೊಮ್ಮೆ ಹುಟ್ಟಿ ಬರಬಾರ್ದು ಅನ್ನಿಸ್ಬೇಕು. ಅದಕ್ಕೆ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನ ಆಸಕ್ತಿ ಅದು ಹೇಳ್ತಾರೆ, ಶಬ್ದ ವೈವಿಧ್ಯಮಾನ ಆತ್ಮಗುಣ ಜನ್ಮಾದಿಷು ದುಃಖ ದೋಷಯೋ ಅನುದರ್ಶನ ಮಿತಿವ, ಜನ್ಮಗಳಲ್ಲಿ ದುಃಖ ಇದೆ ಮತ್ತು ದೋಷ ಇದೆ, ದುಃಖರೂಪಶ್ಚ ದೋಷಶ್ಚ ಅನುದರ್ಶನ ಮಿತಿವ, ದುಃಖರೂಪ ದೋಷವನ್ನು ನೋಡಬೇಕು ಅಂತ ಒಂದರ್ಥ, ದುಃಖ ದೋಷ ಎರಡೂ ನೋಡಬೇಕು ಅಂತ ಇನ್ನೊಂದರ್ಥ, ಅನುಕ್ಷಣ ಅನುಸಂಧಾನ ಇತ್ಯರ್ಥ ರಾಯರು ಬರೀತಾರೆ. ಅನುಕ್ಷಣ ಅನುಸಂಧಾನ ಎಂದೆಂದೂ ಮರೆಯಲಿಕ್ಕೆ ಹೋಗಬಾರದು. ಅಸಕ್ತಿರಣಭಿಷ್ವಂಗ ಪುತ್ರದಾರ ಗೃಹಾದಿಷು ಅತ್ಯಂತ ಸಮಚಿತ್ತತ್ವ ಇಷ್ಟಾನಿಷ್ಟೋಪತ್ತಿಷು ಅಸಕ್ತಿ ಅನಭಿಷ್ವಂಗ ಪುತ್ರದಾರ ಗೃಹಾದಿಷು ಪುತ್ರ ದಾರ ಗೃಹಾದಿಷು ಪುತ್ರ ಮಗ ಮಕ್ಕಳು ಬಹುವಚನ ಕೂಡ ದಾರ ಹೆಂಡತಿ ಗೃಹ ಮನೆ ಮೊದಲಾದವುಗಳ ಮೇಲೆ ಅಸಕ್ತಿ ಅಸಕ್ತಿ ಅಂದ್ರೇನು ಸ್ನೇಹ ಇಲ್ಲಬಾರ್ದು ಅದು ಅನಭಿಷ್ವಂಗ ಮಿತಿಮೀರಿದ ಅಟ್ಯಾಚ್ಮೆಂಟ್ ಇರಬಾರ್ದು ಬರೀ ಅಟ್ಯಾಚ್ಮೆಂಟ್ ಇಲ್ಲದ ಹೋದರೆ ಅವನು ಮಕ್ಕಳ ಬೆಳೆಸೋಕ್ಕೆ ಆಗೋದಿಲ್ಲ ಮಿತಿಮೀರಿದ ಅಟ್ಯಾಚ್ಮೆಂಟ್ ಇರಬಾರ್ದು ಅದನ್ನು ಅರ್ಥ ಬರೀತಾರೆ ಅಸಕ್ತಿ ಸ್ನೇಹಾಭಾವ ನಿತ್ಯಂಚ ಸಮಚಿತ್ತತ್ವ ಇಷ್ಟ ಅನಿಷ್ಟ ಉಪಪತ್ತಿಷು ಇಷ್ಟೋಪತ್ತಿ ಅನಿಷ್ಟೋಪತ್ತಿ ಬೇಕಾದ ಬರಲಿ ಬೇಡವಾದ ಬರಲಿ ಅದು ಸಮಚಿತ್ತತ್ವ ಇರಬೇಕು ಬ್ಯಾಲೆನ್ಸ್ಡ್ ಮೈಂಡ್ ಅನಭಿಷ್ವಂಗೋ ಅತಿಪಕ್ವ ಸ್ನೇಹಾಭಾವ ಅಸಕ್ತಿ ಸ್ನೇಹಾಭಾವ ಅನಭಿಷ್ವಂಗ ಅತಿಪಕ್ವ ಸ್ನೇಹಾಭಾವ ಬದಲೇನು ಮಾಡಿದ ಮಕ್ಕಳ ಜವಾಬ್ದಾರಿ ಒಂದು ಎರಡರ ತಂದಿದೆ ಎರಡಕ್ಕೂ ಸ್ವಾರಸ್ಯ ಗೊತ್ತಾಗುತ್ತೆ ಅಸಕ್ತಿ ಅಂತೇಳಿ ಅತಿ ಅಸಕ್ತಿ ಅಂದ್ರೇನು ಸ್ನೇಹ ಇರಬಾರ್ದು ಅನಭಿಷ್ವಂಗ ಆದ್ರೇನು ಹೆಚ್ಚು ಸ್ನೇಹ ಇರಬಾರ್ದು ಇದು ಕಾಂಟ್ರಡಿಕ್ಷನ್ ಇದು ಸ್ನೇಹನೇ ಇರಬಾರದು ಅಂದ ಮೇಲೆ ಹೆಚ್ಚು ಸ್ನೇಹ ಇರಬಾರದು ಕೈಮತ್ತಿದ್ದು ಯಾಕೆ ಹೇಳ್ತೀರಿ ಅಂತ ಕೇಳಿದ್ರೆ ವ್ಯತ್ಯಾಸ ಇದೆ ಚಿಕ್ಕ ಮಕ್ಕಳಿದ್ದಾರೆ ಅವ್ರ ಬಗ್ಗೆ ಆಸಕ್ತಿ ಇದ್ದವರು ಕೆಲಸ ಮಾಡೋಕ್ಕಾಗೋದಿಲ್ಲ ಏನು ಮಾಡಬೇಕು ಅವ್ರನ್ನ ಆಸಕ್ತಿಯಿಂದ ಬೆಳೆಸ್ಬೇಕು ಅವ್ರು ಓದಿ ಎಲ್ಲ ಸ್ಥಿತಿ ಬಂದುಬಿಟ್ರು ಕೆಲಸಕ್ಕೆ ಸೇರಿ ಸಪ್ರೇಟ್ ಎಲ್ಲ ಇದ್ಬಿಟ್ಟಿದ್ದಾರೆ ಅವಾಗ ಅನಭಿಷ್ವಂಗ ಯೋಚನೆ ಆಯಿತು ಯಾರೋ ಇದು ಸಪ್ರೇಟ್ ಆಗಿ ನಮ್ಮ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದೆ ಏನು ಯೋಚನೆ ಇಲ್ಲ ಇನ್ನು ಅವ್ರ ಕೆಲಸ ಅಷ್ಟೇ ಈಗ ನಮ್ಮನ್ನು ಅವ್ರ ಕೆಲಸ ಆ ಬಗ್ಗೆ ನಮ್ಗೆ ಏನು ಯೋಚನೆ ಇಲ್ಲ ಅಲ್ಲಿವರೆಗೂ ಕೂಡ ಆಸಕ್ತಿ ಇರಬೇಕು ಅದಾದಮೇಲೆ ಆಸಕ್ತಿ ಇಲ್ಲ ಮೊದಲೆಲ್ಲ ಅತ್ಯಾಸಕ್ತಿ ಇರಬಾರ್ದು ಮಕ್ಕಳಿದ್ದಾಗ ದೊಡ್ಡವರಾದ್ಮೇಲೆ ಆಸಕ್ತಿನೇ ಇರಬಾರ್ದು ಅವ್ರ ಪಾಡಿಗೆ ಅವರು ನಮ್ಮ ಪಾಡಿ ನಾವು ಮಾಡಿದ್ರೂ ಒಳ್ಳೆಯದು ಬಿಟ್ಟು ನಮ್ಮ ಜವಾಬ್ದಾರಿ ಮುಗಿದೋಯ್ತು ಆ ಭಾವನೆ ಇರಬೇಕೆ ಬರ್ತು ಮನೆಯ ಕಾಲಕ್ಕೂ ಮನುಷ್ಯ ಏನು ಮಾಡ್ತಾನೆ ನಾನು ಹೋದ್ಮೇಲೆ ವೇಳೆ ಗತಿ ಏನು ಗತಿ ಅದು ಆ ಥರ ಯೋಚನೆ ಮಾಡಿಬಿಡ್ತಾನೆ ಇರಬೇಕಾದ್ರೆ ಗತಿ ಹಾಳಾಗಿ ಹೋಗಿರುತ್ತೆ ಹೋದ್ಮೇಲೆ ಇನ್ನೇನಂತ ಯೋಚನೆ ಮಾಡಲ್ಲ ತಪ್ಪು ಆಗ ತನ್ನ ಕೆಲಸ ಮುಗಿದು ಏನು ಯೋಚನೆ ಇಲ್ಲ ನಿಶ್ಚಿಂತಾಗಿಟ್ಟುಬಿಡ್ತು ವ್ಯಾಲ್ಯೂಯೇಷನ್ ಮಾಡಿ ಕೊಟ್ಬಿಡ್ತಾನೆ ಎಕ್ಸಾಮ್ ನನ್ನ ಕೆಲಸ ಮುಗಿದೋಯ್ತಿನ ಟ್ಯಾಬ್ಲೆಟರ್ ಮಾಡ್ತಾರೋ ಇಲ್ಲ ತನಗೆ ಕೆಲಸಕ್ಕೆ ಹೋಗೋದಿಲ್ಲ ನಾನು ಬಿಲ್ ಮಾಡಿ ಇಸ್ಕೊಂಡು ಹೋಗ್ಬಿಡ್ತಾನೆ ಕಡೆ ಆಯ್ತು ಅವನೇನು ಮಾಡಿದ್ರೆ ಸಹ ಅವ್ರ ಕೆಲಸ ಮುಗಿದೋಯ್ತು ಅವ್ರವ್ರ ಕೆಲಸ ರೀಲಿಂಕ್ ಆಗಿಬಿಡ್ತಾರೆ ಮತ್ತೆ ಯಾವ್ದು ಹಚ್ಕೊಳ್ಳೋದಿಲ್ಲ ಆಫೀಸ್ ಕೆಲಸ ಮಾಡೋದು ಹೌದು ಅಟ್ಯಾಚ್ಮೆಂಟ್ ಕಳ್ಕೊಳ್ಳೋದು ಹೌದು ಆ ಥರ ನಾವಿರ್ಬೇಕು ಅಷ್ಟೇ ಅವ್ರು ದುಡ್ಡು ಕೊಟ್ಬಿಟ್ಟ ಕ್ಲರ್ಕ್ ಆಗಿ ಅವ್ರು ದುಡ್ಡು 1 ಲಕ್ಷ ರೂಪಾಯಿ ಹೋಯ್ತಾ 1 ಲಕ್ಷ ರೂಪಾಯಿ ಬೇಕಾದ ಕೂತ್ಬಿಡೋದು ಅವನು ಯಾವಾಗ ಹೋಯ್ತಾ ಅನ್ನೋದು ಬಗ್ಗೆ ಬಗ್ಗೆ ನೋಡ್ತಿರೋದು ಅವನು ಅಥವಾ ಇಲ್ಲಿರೋರು ಯಾರೋ ಹೋಗಿರ್ತಾರೆ ಅಷ್ಟು ಅಲ್ಲಿ ನೋಡ್ತಾ ಕೂತ್ಕೊಂಡು ಏನು ಮಾಡ್ತಾರೆ ನಮ್ಮ ಕೆಲಸ ಮುಗಿದು ಕೊಡೋವರೆಗೂ ಜವಾಬ್ದಾರಿ ನಮ್ಮದು ಕೊಟ್ಟ ಜವಾಬ್ದಾರಿ ಅಲ್ಲ ಆ ಥರ ಒಂದು ಭಾವನೆ ಬಂದುಬಿಟ್ರೆ ಅನಭಿಷ್ವಂಗ ಶಬ್ದಕ್ಕೆ ಅರ್ಥ ಗೊತ್ತಾರೆ ಆಸಕ್ತಿ ಅನಭಿಷ್ವಂಗ ಪುತ್ರದಾರ ಗೃಹಾದಿಷು ನಿತ್ಯಂಚ ಸಮಚಿತ್ತತ್ವ ಇಷ್ಟಾನಿಷ್ಟ ಉಪಪತ್ತಿಷು ಇವೆಲ್ಲ ಇದ್ದಾಗ ಮಾತ್ರ ಜ್ಞಾನ ಅಪರೋಷ ಜ್ಞಾನ ಬರುತ್ತೆ ಹೊರತು ಇದ್ರೆ ಬರೋದಿಲ್ಲ ಅಂತ ಹೇಳ್ತಾರೆ ಅದು ಎಕ್ಸ್ಪ್ಲನೇಷನ್ ನಾಳೆ ಕಂಟಿನ್ಯೂ ಮಾಡ್ತೀನಿ ನಾಳೆ ಪಾಠ ಮಹಾಲಯ ಮಾಡ್ತೀನಿ ನಾಳೆ ದರ್ಶ ನಾಳೆ ದರ್ಶನ ನಾಳೆ ದರ್ಶ ಆದ್ದರಿಂದ ನಾಳೆ ಮುಗಿಸ್ಬಿಡ್ಬೇಕು ನಾಡಿದ್ದು ಏನು ಇರೋದಿಲ್ಲ ಆದ್ದರಿಂದ ನಾಡಿದ್ದು ಪಾಠ ಸರ್ವೇಂದ್ರಿಯ